ಸ್ತುತಿ ಎಸ್ಆರ್ ಭಟ್. ಪ್ರಾಯೋಜಕರು ಡಿಎಸ್ಇಆರ್ಟಿ.
ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿದ್ದತೆಗೋಸ್ಕರ ಆರಂಭ ಮಾಡ್ತಾ ಇರತಕ್ಕಂತಹ ಈ ಕಾರ್ಯಕ್ರಮ ಸರಣಿಯಲ್ಲಿ ಆರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮಗೆ ಕೆಲವೊಂದು ಹಿತನುಡಿಯನ್ನು ಹೇಳ್ತಾ ಇದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಎಸ್ ಸುರೇಶ್ ಕುಮಾರ್ ಅವರು.
ನಮಸ್ಕಾರ ಮಕ್ಕಳೇ, ನೀವು ಈ ತಿಂಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಾ. ಇದು ಪ್ರಪ್ರಥಮ ಬಾರಿಗೆ ನೀವು ಒಂದು ಪಬ್ಲಿಕ್ ಪರೀಕ್ಷೆಗೆ ನೀವು ಕೊಡ್ಕೊಳ್ತಾ ಇದ್ದೀರಾ. ಈಗಾಗಲೇ ನೀವು ಪರೀಕ್ಷೆಗೆ ಸಿದ್ಧರಾಗಿದ್ದೀರಾ. ವಿಶೇಷ ರೀತಿಯಲ್ಲಿ ನಿಮ್ಮನ್ನ ತಯಾರಿನೂ ಕೂಡ ಇಡೀ ರಾಜ್ಯದಲ್ಲಿ ತಯಾರಿಗೊಳಿಸ್ತಾ ಇದ್ದಾರೆ, ಹಾಗೂ ಪೋಷಕರೇ ಮತ್ತು ಶಿಕ್ಷಕರೇ. ಇವತ್ತಿಂದ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸ್ತಿರೋ ಮಕ್ಕಳಿಗೋಸ್ಕರ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು ಆಕಾಶವಾಣಿ ಎರಡರ ಸಹಯೋಗದಿಂದ ಇವತ್ತು ಮಾರ್ಗದರ್ಶನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಎಲ್ಲ ಮಕ್ಕಳು ಪಡೆಯಲಿ, ಜೊತೆಗೆ ಪೋಷಕರು ಕೂಡ ಆ ಸಮಯದಲ್ಲಿ ಇದ್ರೆ ಇನ್ನಷ್ಟು ಅನುಕೂಲ. ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಆಕಾಶವಾಣಿ ಮಾಡ್ತಾ ಇರುವ ಈ ಕಾರ್ಯಕ್ರಮ ಹೆಚ್ಚು ಉಪಯುಕ್ತ ಆಗಲಿ, ಪ್ರಯೋಜನ ಆಗಲಿ, ನೀವು ಇದರ ಲಾಭ ಪಡೀರಿ ಅಂತ ನಾನು ಕೇಳ್ಕೊಳ್ತೇನೆ.
ಇದುವರೆಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಹೇಳಿದಂತಹ ಹಿತನುಡಿಯನ್ನು ಕೇಳಿದ್ರಲ್ವಾ. ಇನ್ನು ನಮ್ಮ ಕನ್ನಡ ಪ್ರಥಮ ಭಾಷೆ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ.
ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರಿಗೆ ನಮಸ್ಕಾರಗಳು. ಈ ದಿನ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಭಾಷೆ ಕನ್ನಡ ಈ ಪರೀಕ್ಷೆಯನ್ನ ಬರೆಯುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ನೀಡಲಾಗ್ತಾ ಇದೆ. ಮೊದಲಿಗೆ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಈಗಾಗಲೇ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿದ್ದಾರೆ. ಅದೇ ವಿನ್ಯಾಸದಲ್ಲಿಯೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೂ ಸಹ ಇರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 3:15 ಸಮಯವನ್ನ ನೀಡಲಾಗಿದೆ. 15 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನ ಓದುವುದಕ್ಕಾಗಿ, ಹಾಗೆ 3 ಗಂಟೆಗಳ ಕಾಲ ಆ 100 ಅಂಕಗಳ ಆ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸುವುದಕ್ಕಾಗಿ ಸಮಯವನ್ನ ನಿಗದಿಪಡಿಸಲಾಗಿದೆ. 100 ಅಂಕಗಳಿಗೆ ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ರಮವಾಗಿ 45 ಪ್ರಶ್ನೆಗಳು ಇದ್ದು ಹಾಗೂ 15 ರೀತಿಯ ವಿವಿಧ ಪ್ರಮುಖ ಶೀರ್ಷಿಕೆಗಳಲ್ಲಿ ಪ್ರಶ್ನೆಗಳು ಇರುತ್ತೆ. ಸಮಯದ ಬಗ್ಗೆ ನಿಮಗೀಗಾಗಲೇ ತಿಳಿಸಿರುವ ಹಾಗೆ 9:30 to 12:45 ಸಮಯಾವಕಾಶ ಇರುತ್ತೆ. ಮತ್ತೆ 20 ಪುಟಗಳ ಬುಕ್ಲೆಟ್ ಅನ್ನ ನೀಡಲಾಗುತ್ತೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಪಠ್ಯಪುಸ್ತಕದ ಗದ್ಯ ಭಾಗದಲ್ಲಿ 8 ಪಾಠಗಳು, ಪದ್ಯ ಭಾಗದಲ್ಲಿ 8 ಪಾಠಗಳು ಹಾಗೂ ಪಠ್ಯಪೂರಕ ಅಧ್ಯಯನದಲ್ಲಿ 5 ಪಾಠಗಳಿವೆ. ಎಲ್ಲಾ ಪಾಠಗಳಿಗೂ ಸಹ ಪ್ರಶ್ನೆ ಪತ್ರಿಕೆಯಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಈ ವರ್ಷದ ಪರೀಕ್ಷೆಯ ವಿಶೇಷ ಏನು ಅಂತ ಹೇಳಿದ್ರೆ ಯಾವುದೇ ಪಾಠಗಳಿಗೆ ಅಂಕಗಳನ್ನು ನಿಗದಿಪಡಿಸಿರುವುದಿಲ್ಲ. ಯೂನಿಟ್ ವೈಟೇಜ್ ಅಂತ ಏನ್ ಕರಿತೀವಿ, ಅದು ಯಾವುದೇ ಪಾಠಗಳಿಗೆ ಇಂತಿಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಬೇಕು ಎಂಬತಕ್ಕಂಥ ನಿಯಮ ಇರೋದಿಲ್ಲ. ಗದ್ಯ ಭಾಗದಲ್ಲಿ 13 ಪ್ರಶ್ನೆಗಳು ಇದ್ದು 28 ಅಂಕಗಳನ್ನು ನಿಗದಿಗೊಳಿಸಲಾಗಿದೆ. ಹಾಗೆ ಪದ್ಯ ಭಾಗದಲ್ಲಿ 11 ಪ್ರಶ್ನೆಗಳಿದ್ದು 30 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಪಠ್ಯ ಪೂರಕ ಅಧ್ಯಯನ ಭಾಗದಲ್ಲಿ 5 ಪ್ರಶ್ನೆಗಳಿದ್ದು 9 ಅಂಕಗಳನ್ನು ನಿಗದಿಗೊಳಿಸಲಾಗಿದೆ. ಹಾಗೆಯೇ ಅಪಠಿತ ಗದ್ಯ ಭಾಗದಲ್ಲಿ 4 ಅಂಕಗಳ 1 ಪ್ರಶ್ನೆ ಇರುತ್ತೆ. ಇನ್ನು ವ್ಯಾಕರಣಾಂಶಗಳು, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆ ಈ ಭಾಗಗಳಲ್ಲಿ ಒಟ್ಟು 15 ಪ್ರಶ್ನೆಗಳಿದ್ದು 29 ಅಂಕಗಳಿಗೆ ಇದನ್ನು ನಿಗದಿಪಡಿಸಲಾಗಿದೆ. ಈ ದಿನ ನಿಮಗೆ ಗದ್ಯಕ್ಕೆ ನಿಗದಿಪಡಿಸಿದ 28 ಅಂಕಗಳ ಬಗ್ಗೆ, ವ್ಯಾಕರಣಕ್ಕೆ ನಿಗದಿಪಡಿಸಿರುವ 10 ಅಂಕಗಳು, ವಾಕ್ಯ ರಚನೆಯ ಬಗ್ಗೆ ನಿಗದಿಪಡಿಸಿರುವ 13 ಅಂಕಗಳು ಮತ್ತು ಅಪಠಿತ ಗದ್ಯಕ್ಕೆ ನಿಗದಿಪಡಿಸಿರುವ 4 ಅಂಕಗಳು, ಒಟ್ಟು 55 ಅಂಕಗಳಿಗೆ ಈ ದಿನ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಗದ್ಯ ಭಾಗದಲ್ಲಿ ಬರುವ 13 ಪ್ರಶ್ನೆಗಳು, ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದು ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳಿರುತ್ತೆ. ತಲಾ ಒಂದು ಅಂಕದ ಹಾಗೆ ನಾಲ್ಕು ಅಂಕಗಳು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹಾಗೆ ಎರಡನೆಯದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗದ್ಯ ಭಾಗದಲ್ಲಿ ನಾಲ್ಕು ಪ್ರಶ್ನೆಗಳಿದ್ದು ತಲಾ ಎರಡು ಅಂಕಗಳಂತೆ ಎಂಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಮೂರನೆಯದಾಗಿ ಕವಿ ಪರಿಚಯ, ಗದ್ಯ ಭಾಗದಿಂದ ಒಬ್ಬ ಕವಿಯ ಪರಿಚಯವನ್ನು ಮಾಡಿಕೊಡಬೇಕಾಗುತ್ತೆ. ಮೂರು ಅಂಕವನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಗದ್ಯ ಭಾಗದಿಂದ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಂಬತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗದ್ಯ ಭಾಗದಿಂದ ಒಂದು ಪ್ರಶ್ನೆ ಇದ್ದು ನಾಲ್ಕು ಅಂಕಗಳು ಇದಕ್ಕೆ ನಿಗದಿಪಡಿಸಲಾಗಿದೆ. ಹೀಗೆ ಗದ್ಯ ಭಾಗದಲ್ಲಿ ಹದಿಮೂರು ಪ್ರಶ್ನೆಗಳಿದ್ದು ಇಪ್ಪತ್ತೆಂಟು ಅಂಗಗಳನ್ನು ನಿಗದಿಪಡಿಸಲಾಗಿದೆ. ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೆಯ ಮುಖ್ಯ ಪ್ರಶ್ನೆ ಹೀಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದಕ್ಕೆ ಆರು ಪ್ರಶ್ನೆಗಳು ಇದ್ದು ತಲಾ ಒಂದು ಅಂಕದ ಹಾಗೆ ಆರು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈ ಆರೂ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತೆ. ಒಂದು ಉದಾಹರಣೆಯನ್ನು ನೋಡೋಣ. ಈಗ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದವಿದು. ಅಮಾನತು, ತಂಬಾಕು, ತರಬೇತು, ಅಬಕಾರಿ. ಸರಿಯಾದ ಉತ್ತರವನ್ನ ನೀವು ಕ್ರಮಾಕ್ಷರದೊಂದಿಗೆ ಬರೆಯಬೇಕು. ಅದು ಬಹಳ ಮುಖ್ಯ. ಹಾಗೆ ಎರಡನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇದು ಸಹ ನಾಲ್ಕು ಪ್ರಶ್ನೆಗಳಿದ್ದು ತಲಾ ಒಂದು ಅಂಕದಂತೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇದು ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಒಟ್ಟು ವ್ಯಾಕರಣಾಂಶಗಳಿಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಆರು ಬಹು ಆಯ್ಕೆಯ ಪ್ರಶ್ನೆಗಳು, ನಾಲ್ಕು ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದವನ್ನು ಬರೆಯಿರಿ. ಒಂದು ಉದಾಹರಣೆಯನ್ನು ನೋಡೋಣ. ಈಗ ಅಬ್ದೀಪ ವರುಣ, ಉರ್ವಿ ಡ್ಯಾಶ್, ಈ ಖಾಲಿ ಬಿಡ್ತಕ್ಕಂಥ ಸ್ಥಳದಲ್ಲಿ ಉತ್ತರವನ್ನ ನೀವು ಬರೀಬೇಕು ಅಂತಕ್ಕಂಥ ನಿರೀಕ್ಷೆ. ಅದಕ್ಕೆ ಸರಿ ಉತ್ತರ ಭೂಮಿ ಎಂಬತಕ್ಕಂಥದ್ದು. ಈಗ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಹತ್ತು ಪ್ರಶ್ನೆಗಳಿರುತ್ತೆ. ಈ ಹತ್ತು ಪ್ರಶ್ನೆಗಳು ತುಂಬಾ ಸುಲಭವಾಗಿ ನೀವು ಉತ್ತರಿಸಬಹುದು. ಈ ಗದ್ಯ ಮತ್ತು ಪದ್ಯದ ನಮ್ಮ ಸೈದ್ಧಾಂತಿಕ ಭಾಷಾಭ್ಯಾಸ ಅಂದ್ರೆ ಅಭ್ಯಾಸ ಭಾಗದಲ್ಲಿ ಈ ಎಲ್ಲ ವಿವರವನ್ನು ನಾವು ಬಹಳ ವಿವರವಾಗಿ ನಾವು ನೀಡಿದ್ದೇವೆ. ಕೆಲವು ಪದಗಳ ರೂಪದಲ್ಲಿ, ಉದಾಹರಣೆಗಳ ರೂಪದಲ್ಲಿ ಕೊಟ್ಟಿದ್ದೇವೆ. ಕೆಲವು ವಾಕ್ಯಗಳ ರೂಪದಲ್ಲಿ ಉದಾಹರಣೆಯನ್ನ ನಾವು ಕೊಟ್ಟಿದ್ದೇವೆ. ಇದನ್ನ ನೀವು ನಿಧಾನವಾಗಿ ಗಮನಿಸಿ ಮತ್ತೆ ಮತ್ತೆ ಓದಿ ಇದನ್ನು ತಿಳ್ಕೊಂಡ್ರೆ ಸುಲಭವಾಗಿ ನೀವು ಇದು ಹತ್ತು ಅಂಕಗಳನ್ನು ಗಳಿಸಬಹುದು. ಹಾಗೆ ಛಂದಸ್ಸು ಮತ್ತು ಅಲಂಕಾರವನ್ನು ಸಹ ಇಪ್ಪತ್ತು ನಾವು ವ್ಯಾಕರಣಾಂಶಗಳನ್ನು ಏನು ಗುರುತಿಸಿದ್ದೀವಿ ಪ್ರತ್ಯೇಕವಾಗಿ ಮೂರು ಮೂರು ಅಂಕಗಳಿದೆ, ಅದನ್ನೂ ಸಹ ನೀವು ಸುಲಭವಾಗಿ ಆರು ಅಂಕಗಳನ್ನು ಗಳಿಸಬಹುದು. ಒಟ್ಟಾರೆ ಹದಿನಾರು ಅಂಕಗಳನ್ನು ನಮ್ಮ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತವಾಗೂ ಒಂದು ಉತ್ತಮವಾದ ಒಂದು ಹದಿನಾರು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಕೆಲವರು ಮಾತ್ರ ಹೇಳಿಕೆ ರೂಪದಲ್ಲಿ ಅಂದ್ರೆ ಸ್ಟೇಟ್ಮೆಂಟ್ ರೂಪದಲ್ಲಿ. ಈಗ ಉದಾಹರಣೆ ಲೇಖನ ಚಿಹ್ನೆಗಳಿಗೆ ಬಂದಾಗ ನೀವು ಹೇಳಿಕೆ ರೂಪದಲ್ಲಿರೋದನ್ನೇ ಗಮನಿಸಿಕೊಂಡು ಓದಬೇಕು. ಈಗ ಉದಾಹರಣೆಗೆ 46ನೇ ಪುಟದಲ್ಲಿ ಅಂದ್ರೆ ಭಾಗ್ಯಶಿಲ್ಪಿಗಳು ಪಾಠ ಅದು, ಆ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ಪರಿಚಯಿಸಿದ್ದೇವೆ. ಉದಾಹರಣೆಗೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು. ಈ ಹೇಳಿಕೆಯನ್ನು ಕೊಟ್ಟಿದ್ವಿ. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ಉತ್ತರಿಸಬೇಕಾಗುತ್ತೆ. ಶಬರಿ ಪಾಠದ ಒಂದು ಸೈದ್ಧಾಂತಿಕ ಭಾಷಾಭ್ಯಾಸದ 24 ಮತ್ತು 25ನೇ ಪುಟದಲ್ಲಿ ನಾವು ಸಂಧಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇನ್ನು ಸಮಾಸದ ಬಗ್ಗೆ ಯಾವ ರೀತಿ ಪ್ರಶ್ನೆ ಬರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೇನೆ ನೋಡಿ. ನಿಮಗೆ ಈ ರೀತಿ ಪ್ರಶ್ನೆಗಳನ್ನ, ಕಡೆಗಣ್ಣು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ದ್ವಿಗು ಅಂಶಿ ಕರ್ಮಧಾರೆಯ ತತ್ಪುರುಷ, ಇದು ಸರಿಯಾದ ಉತ್ತರ ಅಂಶಿ ಸಮಾಸ. ಯಾಕೆಂದ್ರೆ ಕಣ್ಣಿನ ಪ್ಲಸ್ ಕಡೆ ಕಡೆಗಣ್ಣು, ಹಾಗಾಗಿ ಈ ರೀತಿ ವಿಗ್ರಹವಾಕ್ಯವನ್ನು ಗಮನಿಸಿ ಇದನ್ನಕ್ಕೆ ಉತ್ತರಿಸಬೇಕಾಗುತ್ತೆ. ಯಾವುದೇ ಒಂದು ವ್ಯಾಕರಣಾಂಶಗಳಿಗೆ ಪ್ರಶ್ನೆಯನ್ನು ಕೊಡುವಾಗ ಅಭ್ಯಾಸದಲ್ಲಿನ ಪದಗಳನ್ನು ಹೆಚ್ಚು ಕೊಡತಕ್ಕಂಥದ್ದು ರೂಢಿಯಲ್ಲಿದೆ. ಹಾಗಾಗಿ ನೀವು ಇದನ್ನ ನೀವು ಸರಿಯಾಗಿ ನೋಡಿಕೊಂಡೆ ಆದರೆ ನೀವು ಖಂಡಿತವಾಗೂ ಇದರಲ್ಲಿ ಪೂರ್ಣವಾಗಿ ವ್ಯಾಕರಣ ಕಠಿಣ ಅನ್ನೋದನ್ನ ನೀವು ಮನಸ್ಸಿನಿಂದ ತೆಗೆದ್ರೆ ತುಂಬಾ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸಿಕೊಳ್ಳಬಹುದು. ಮೂರನೆಯ ಮುಖ್ಯ ಪ್ರಶ್ನೆಯನ್ನು ನಾವು ನೋಡೋಣ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು ಗದ್ಯ ಭಾಗದಿಂದ 4 ಪ್ರಶ್ನೆಗಳು ಇಲ್ಲಿ ಇರುತ್ತೆ. ತಲಾ 1 ಅಂಕದಂತೆ ಇದಕ್ಕೆ ನಿಗದಿಪಡಿಸಲಾಗಿರುತ್ತೆ. ಈ ಪ್ರಶ್ನೆಗಳಿಗೆ ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರೀಬೇಕು. ಅದು ಬಹಳ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾಗಿರತಕ್ಕಂಥ ಅಂಶ. ಅಭ್ಯಾಸದ ಭಾಗದಲ್ಲೇ ಇರತಕ್ಕಂತಹ ಪ್ರಶ್ನೆಗಳು, ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಹೀಗೆ ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನೊಂದು ವಿಶೇಷ ಏನು, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಪಠ್ಯಪುಸ್ತಕದ ಅಭ್ಯಾಸದಲ್ಲಿನ ಪ್ರಶ್ನೆಗಳೇ ಬರಬೇಕು ಅಂತ ಏನಿಲ್ಲ. ಪಠ್ಯದ ಅಂದರೆ ಪಾಠಗಳ ಮಧ್ಯಭಾಗದಿಂದಲೂ ಸಹ ಪ್ರಶ್ನೆಗಳನ್ನು ಕೊಡಬಹುದಾಗಿದೆ. ಉದಾಹರಣೆ ನೋಡೋಣ. ಚಾವಣಿ ಇಲ್ಲದ ಗುಡಿಯಲ್ಲಿ ಇಂದು ಯಾರು ಪೂಜಿತಳಾಗುತ್ತಿದ್ದಾಳೆ? ಇದು ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಬರತಕ್ಕಂತಹ ಪ್ರಶ್ನೆ. ಮುದುಕಿಯ ಪ್ರಕಾರ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯಾವುದು? ಇದು ಯುದ್ಧ ಪಾಠದಿಂದ ಕೊಡಲಾಗಿರತಕ್ಕಂತಹ ಪ್ರಶ್ನೆ. ಅಂದರೆ ಪಠ್ಯಪುಸ್ತಕವನ್ನ ಆಮೂಲಾಗ್ರವಾಗಿ ಓದಬೇಕು. ಇನ್ನು ಮುಂದೆ 4ನೆಯ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು ಈ ಮುಖ್ಯ ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳಿದ್ದು ಗದ್ಯ ಭಾಗದಿಂದ 4 ಪ್ರಶ್ನೆಗಳು ಬರುತ್ತೆ. ಇಲ್ಲೂ ಅಷ್ಟೇ, ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಪ್ರಶ್ನೆಗೂ 2 ಅಂಕಗಳು. ಈಗ ನೋಡೋಣ, ಇಲ್ಲಿಯೂ ಸಹ ಅಭ್ಯಾಸ ಭಾಗದ ಪ್ರಶ್ನೆಗಳನ್ನೇ ಕೇಳಬೇಕು ಅಂತ ಏನಿಲ್ಲ. ಪಠ್ಯದ ಮಧ್ಯಭಾಗದಿಂದಲೂ ಸಹ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಈಗ ಅಭ್ಯಾಸ ಭಾಗದಲ್ಲಿ ಇರತಕ್ಕಂಥ ಪ್ರಶ್ನೆಗಳನ್ನು ಉದಾಹರಣೆಯಾಗಿ ಗಮನಿಸೋಣ. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಇದು ಶಬರಿ ಪಾಠದ್ದು, ನಿಮಗೆ ಗೊತ್ತಿದೆ. ಋಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಇದು ಸುಕುಮಾರಸ್ವಾಮಿಯ ಕಥೆಯಲ್ಲಿ ಅಭ್ಯಾಸದ ಭಾಗದಲ್ಲಿ ಇರತಕ್ಕಂತಹ ಪ್ರಶ್ನೆ. ಇನ್ನು ಪಠ್ಯದ ಮಧ್ಯಭಾಗದಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು? ವೃಕ್ಷಸಾಕ್ಷಿ ಪಾಠದಲ್ಲಿ ಕತ್ತಲಾಗುವುದನ್ನು ಹೇಗೆ ವರ್ಣಿಸಲಾಗಿದೆ? ಹಾಗೆ ಇಲ್ಲಿ ಮತ್ತೊಂದು ನೀವು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಅಭ್ಯಾಸದ ಪ್ರಶ್ನೆಗಳನ್ನೇ ಸ್ವಲ್ಪ ಬದಲಿಸಿ ಕೇಳಬಹುದಾಗಿದೆ ಕೆಲವು ಪ್ರಶ್ನೆಗಳನ್ನ. ಒಂದು ಉದಾಹರಣೆಯನ್ನು ಹೇಳ್ತೇನೆ ಗಮನಿಸಿ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಇದು ಅಭ್ಯಾಸದಲ್ಲಿ ಇರತಕ್ಕಂತಹ ಪ್ರಶ್ನೆ. ಇದನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹೇಗೆ ಕೇಳಬಹುದು? ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೇಗೆ ಭದ್ರ ಬುನಾದಿಯನ್ನು ಹಾಕಿದರು? ಮತ್ತೊಂದು ಇಲ್ಲಿ ನಿಮಗೆ ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮತ್ತು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವಾಗ ಪ್ರಮುಖಾಂಶಗಳಿಗೆ ಅಡಿಗೆರೆಯನ್ನು ಹಾಕ್ತಕ್ಕಂಥದ್ದು ಮತ್ತು ಲೇಖನ ಚಿಹ್ನೆಯನ್ನು ಬಳಸ್ತಕ್ಕಂಥದ್ದು ಒಂದು ಉತ್ತಮ ಅಭ್ಯಾಸ. ಇದನ್ನು ನೀವು ರೂಢಿಸಿಕೊಳ್ಳಿ. ಇನ್ನು ಮುಂದಿನ ಭಾಗ, ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇದೆ. ಈಗ ಇದರಲ್ಲೂ ಅಷ್ಟೇನೆ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಬ್ಬರು ಕವಿಗಳನ್ನ ನೀಡಲಾಗುತ್ತೆ, ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ. ಈಗ ಗದ್ಯ ಭಾಗದಲ್ಲಿ 8 ಪಾಠಗಳಲ್ಲಿ 8 ಜನ ಕವಿಯ ಪರಿಚಯ, ಕೊನೆಯ ಪಕ್ಷ ಅದು 3-4 ಸಾಲ ಅಷ್ಟೇ, ಜಾಸ್ತಿ ಇರಲ್ಲ. 4 ಸಾಲ ಅಂದ್ರೆ 32 ಸಾಲಗಳನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲೂ ಅಷ್ಟೇ 3-3 ಅಂಕಗಳನ್ನು ನೀವು ಗಳಿಸಬಹುದು. ಏನಿಲ್ಲ, ಕವಿ ಪರಿಚಯ ಮಾಡಬೇಕಾದ್ರೆ ಅವರೆಲ್ಲ ಕೃತಿಗಳನ್ನು ಬರೀಬೇಕಾಗಿಲ್ಲ. ಕಾಲ ಸ್ಥಳ ಪ್ರಮುಖವಾಗಿರತಕ್ಕಂಥ 2 ಕೃತಿಗಳು ಮತ್ತು 2 ಪ್ರಶಸ್ತಿಗಳು ಇಷ್ಟು ಬರೆದ್ರೆ ಸಾಕು ನೀವು. ಆದ್ರೆ ಇಲ್ಲಿ ಒಂದು ಏನ್ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ, ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ, ಟಿಪ್ಪಣಿ ರೂಪದಲ್ಲಿ ಅಥವಾ ವಾಕ್ಯ ರೂಪದಲ್ಲಿ ಪೂರ್ಣವಾಗಿ ಬರೆದು ಇಲ್ಲೂ ಸುಲಭವಾಗಿ 3 ಅಂಕಗಳನ್ನು ನೀವು ಗಳಿಸಿಕೊಳ್ಬಹುದು. ಈ ಹೇಗೆ ಅಂಕಗಳ ವಿತರಣೆ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಗಮನಿಸಿ, ಜನ್ಮಸ್ಥಳ ಮತ್ತು ಕಾಲ 1 ಅಂಕ, ಕೃತಿಗಳು ಮತ್ತು ಪ್ರಶಸ್ತಿಗಳು 1 ಅಂಕ, ವಾಕ್ಯ ರೂಪದ ವಿವರಣೆಗೆ ಮತ್ತು ಭಾಷಾ ಶೈಲಿಗೆ 1 ಅಂಕ, ಹೀಗೆ 3 ಅಂಕಗಳನ್ನ ಇದಕ್ಕೆ ವಿತರಣೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಈ ಪ್ರಮುಖ ಪ್ರಶ್ನೆಯಲ್ಲಿ 2 ಗಾದೆಗಳನ್ನು ನೀಡಲಾಗಿರುತ್ತೆ. 1 ಗಾದೆಗೆ ನೀವು ಉತ್ತರವನ್ನು ಬರೆಯಬೇಕು. 1 ಗಾದೆಗೆ 3 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈಗ ನಿಮ್ಮ ಪಠ್ಯ ಪುಸ್ತಕದಲ್ಲಿ 10 ಗಾದೆಗಳನ್ನ ನೀಡಲಾಗಿದೆ. ಎರಡನೇ ಪಾಠದ 27ನೇ ಪುಟದಲ್ಲಿ 2 ಗಾದೆಗಳನ್ನ ಕೊಟ್ಟಿದೆ. ಹಾಗೆ ಮೂರನೇ ಪಾಠದ 37ನೇ ಪುಟದಲ್ಲಿ 2 ಗಾದೆಗಳು, ಪಾಠ 4ರಲ್ಲಿ ಅಂದ್ರೆ 50ನೇ ಪುಟದಲ್ಲಿ 2 ಗಾದೆಗಳು, 6ನೇ ಪಾಠದ ಅಂದ್ರೆ 67ನೇ ಪುಟದಲ್ಲಿ 2 ಗಾದೆಗಳು, 8ನೇ ಪಾಠದ 90ನೇ ಪುಟದಲ್ಲಿ 2 ಗಾದೆಗಳು, ಹೀಗೆ 10 ಗಾದೆಗಳನ್ನು ನಾವು ಕೊಟ್ಟಿದ್ದೇವೆ. 3 ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಏನು ಈಗ ಗಾದೆಗಳಲ್ಲಿ, ಈಗ ಗಾದೆಗಳ ನೀವು ಆ ಅಂಕ ವಿತರಣೆಯನ್ನೇ ನೋಡಿಬಿಟ್ರೆ ಗೊತ್ತಾಗುತ್ತೆ. ಗಾದೆಯ ಮಹತ್ವದ ವಿವರಣೆಯನ್ನು ಬರೆದ್ರೆ 1 ಅಂಕ, ಉದಾಹರಣೆ ಬರೆದ್ಬಿಟ್ರೆ ಅದರ 1 ಅಂಕ, ಮತ್ತೆ ಸರಿಯಾಗಿ ಬರೆದ್ಬಿಟ್ರೆ 1 ಅಂಕ. ಅದರಲ್ಲಿ ಈ 10 ಗಾದೆಗಳನ್ನ ನೀವು ನೋಡಿಕೊಂಡು ಸಿದ್ಧವಾಗಿಬಿಟ್ರೆ ಸಾಕು. ಇಲ್ಲೂ ಹಾಗೇನೆ, ಪಠ್ಯ ಪುಸ್ತಕದಲ್ಲಿ ಇರತಕ್ಕಂತಹ ಗಾದೆಗಳಲ್ಲಿ ಸಾಮಾನ್ಯವಾಗಿ 1 ನೀಡಲಾಗುತ್ತೆ, ಮತ್ತೆ ಪಠ್ಯದಲ್ಲಿ ಇಲ್ಲದೆ ಇರತಕ್ಕಂತಹ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಪ್ರಚಲಿತವಾಗಿರತಕ್ಕಂತಹ ಮತ್ತೊಂದು ಗಾದೆಯನ್ನ ಇಲ್ಲಿಗೆ ಕೊಡಲಾಗುತ್ತೆ. ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರತಕ್ಕಂತಹ ಗಾದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ಹೀಗೆ 2 ಗಾದೆಗಳನ್ನು ನೀಡಲಾಗಿರುತ್ತೆ. 1 ಗಾದೆಯನ್ನ ತಾವು ಬರೀಬೇಕಾಗುತ್ತೆ, 3 ಅಂಕಗಳು. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಒಟ್ಟು 6 ಸಂದರ್ಭ ವಾಕ್ಯಗಳನ್ನು ನೀಡಲಾಗಿರುತ್ತೆ. ಗದ್ಯ ಭಾಗದಿಂದ 3 ಪ್ರಶ್ನೆಗಳು ಇರುತ್ತೆ. ಈ ಒಂದು ಪ್ರಶ್ನೆಗೆ ಅಂಕ ವಿತರಣೆ ಹೇಗಿದೆ ನೋಡೋಣ. ಕವಿ, ಆಕರ ಕೃತಿ ಮತ್ತು ಪಾಠದ ಹೆಸರು 1 ಅಂಕ, ಸಂದರ್ಭ ವಿವರಣೆ 1 ಅಂಕ, ಸ್ವಾರಸ್ಯ ಮತ್ತು ಶೈಲಿ 1 ಅಂಕ. ಹೀಗೆ ಈಗ ಒಟ್ಟು ನಾವು ಪಠ್ಯ ಪುಸ್ತಕದ ಅಭ್ಯಾಸ ಭಾಗದಲ್ಲಿ 30 ಸಂದರ್ಭ ವಾಕ್ಯಗಳನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಇದಲ್ಲದೆ ಪಾಠದ ಮಧ್ಯಭಾಗದಿಂದ ಸಹ ಸಂದರ್ಭ ವಾಕ್ಯಗಳನ್ನು ನೀಡಲಾಗುತ್ತೆ. ನೀವೇನಿಲ್ಲ, ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಪಾಠವನ್ನು ಓದುವಾಗ ಹೇಳಿಕೆಗಳು ಎಲ್ಲಿರುತ್ತೆ ಆ ಹೇಳಿಕೆಗಳನ್ನ ನೀವು ಅಡಿಗೆರೆ ಮಾಡ್ತಾ ಹೋಗಿ, ಅಂಡರ್ಲೈನ್ ಮಾಡ್ತಾ ಹೋಗಿ. ಹೇಳಿಕೆಗಳನ್ನಷ್ಟೇ ಕೊಡಲಿಕ್ಕೆ ಸಾಧ್ಯ ಸಂದರ್ಭ ವಾಕ್ಯಗಳನ್ನಾಗಿ. ಹಾಗೆ ಅದನ್ನ ನೀವು ಸುಲಭವಾಗಿ ನೆನಪಿಟ್ಕೊಳ್ಬಹುದು. ಯಾವ ಪಾಠ ಬರೆದಿರತಕ್ಕಂಥ ಲೇಖಕರು ಯಾರು, ಆಕರ ಯಾವುದು ಅಂತ ನೆನಪಿಟ್ಕೊಳ್ಳಿ. ಯಾರು ಯಾರಿಗೆ ಯಾವಾಗ ಹೇಳಿದ್ರು, ಮತ್ತೆ ಆ ವಾಕ್ಯದ ಒಂದು ಸ್ವಾರಸ್ಯ ವಿಶೇಷತೆ ಏನು ಅಂತ ಒಂದು ಸಾಲಲ್ಲಿ ಬರೆದ್ರೆ ಸಾಕು. ಮತ್ತೆ ಇಲ್ಲೂ ಸಹ ಮತ್ತೊಂದು ಅಂಶವನ್ನ ನಾವು ನೆನಪು ಮಾಡಿಕೊಳ್ಬೇಕು. ಪಾಠದ ಮಧ್ಯಭಾಗದಿಂದ ಸಂದರ್ಭ ವಾಕ್ಯಗಳನ್ನು ನೀಡಬಹುದಾಗಿದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ, ಇದು ಲಂಡನ್ ನಗರ ಪಾಠದ ಒಂದು ಸಂದರ್ಭ ವಾಕ್ಯ. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ, ವ್ಯಾಘ್ರಗೀತೆ ಗದ್ಯ ಪಾಠದಿಂದ ನೀಡಲಾಗಿರತಕ್ಕಂತಹ ಒಂದು ಉದಾಹರಣೆ ಇದು. ಇನ್ನು ಮುಂದಿನ ಪ್ರಶ್ನೆಗೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಂದ್ರೆ ಒಂದೇ ಗದ್ಯ ಪಾಠದಿಂದ 2 ಪ್ರಶ್ನೆಗಳನ್ನ ನೀಡಲಾಗುತ್ತೆ. 2 ಪ್ರಶ್ನೆಗಳಲ್ಲಿ ತಾವು 1 ಪ್ರಶ್ನೆಗೆ ಉತ್ತರಿಸಬೇಕು. ಇಲ್ಲೂ ಅಷ್ಟೇನೆ, ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕಗಳು, ಪದಬಂಧ ಮತ್ತು ಭಾಷಾ ಶೈಲಿಗೆ 1 ಅಂಕವನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಸಲಹೆ ಏನು ಅಂತಂದ್ರೆ, ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪಾಠದಲ್ಲಿ ಬೇಕಾದರೂ ಆರಿಸಿ 4 ಅಂಕದ ಪ್ರಶ್ನೆಗಳನ್ನು ಕೊಡಬಹುದು. ನಾವು ಇದೇ ಪಾಠದಲ್ಲಿ 4 ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಪಾಠಗಳನ್ನು ನೀವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ನಮಗೆ 2 ಅಂಕಗಳ ಪ್ರಶ್ನೆಗಳು ಇರುತ್ತೆ. 2 ಅಂಕಗಳ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಏನು ಅಷ್ಟೇನೆ. ಇದರಲ್ಲಿ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಕಥಾಹಂದರವನ್ನು ನೀವು ರೂಪಿಸಿಕೊಂಡ್ರೆ ಸುಲಭವಾಗಿ ನೀವು ಪಾಠವನ್ನು ಓದುವಾಗಲೇ ನೀವು ಪ್ರಮುಖಾಂಶಗಳನ್ನ ಅಂಡರ್ಲೈನ್ ಮಾಡ್ತಾ ಹೋದ್ರೆ ಅಥವಾ ಅಡಿಗೆರೆಯನ್ನ ಮಾಡ್ತಾ ಹೋದ್ರೆ ನೀವು ಸುಲಭವಾಗಿ ನೀವು ಕೊನೆ ಪಕ್ಷ ಒಂದು 15 ಅಂಕಗಳನ್ನ ನೀವು ಸುಲಭವಾಗಿ ಇದನ್ನು ಗಳಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಮೈಂಡ್ ಮ್ಯಾಪಿಂಗ್ ಅನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಕೇಳಲಿ ಇಲ್ಲಿ ನಿಮಗೆ. ಈ ಕಥಾ ಹಂದರವನ್ನು ರೂಪಿಸಿಕೊಂಡ್ರೆ ನಿಮಗೆ ಉತ್ತರಿಸಲಿಕ್ಕೆ ತುಂಬಾ ಸುಲಭವಾಗುತ್ತೆ. ಇನ್ನು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ನಿಮಗೆ ಗೊತ್ತಿದೆ, ಅಪಠಿತ ಗದ್ಯ. ಅಪಠಿತ ಗದ್ಯದಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ರೂ ಸಹ ಇದು 4 ಅಂಕದ ಪ್ರಶ್ನೆ 1 ಅಂತ ಹೇಳಿ ಅದನ್ನು ನಿಗದಿಪಡಿಸಲಾಗಿದೆ. ಅಪಠಿತ ಗದ್ಯದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಇರುತ್ತೆ, ಮೇಲ್ಭಾಗದಲ್ಲೇ ಇರುತ್ತೆ. ಒಂದಲ್ಲ 2 ಸಾರಿ ನಿಧಾನವಾಗಿ ಓದಿ ನೀವು ಆ ಪ್ರಶ್ನೆಗೆ ಸಂಬಂಧಪಟ್ಟಿರತಕ್ಕಂತಹ ಪದಗಳನ್ನು ನೀವು ಗಮನಿಸಿ ಉತ್ತರ ಅಲ್ಲೇ ಸಿಗುತ್ತೆ ನಿಮಗೆ. ಸುಲಭವಾಗಿ 4 ಅಂಕಗಳನ್ನು ನೀವು ಅಪಠಿತ ಗದ್ಯದಲ್ಲಿ ಖಂಡಿತ ಪಡೆಯಬಹುದಾಗಿದೆ. ಇದನ್ನು ನಿಧಾನವಾಗಿ ಓದಿ ಉತ್ತರವನ್ನ ಗುರುತಿಸಿಕೊಂಡು ಇದನ್ನ ನೀವು ಬರೀಬೇಕಾಗುತ್ತೆ. ಇನ್ನು ಪತ್ರ ಲೇಖನ, ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಈಗ ಪತ್ರ ಲೇಖನದ ಬಗ್ಗೆ ಎರಡು ರೀತಿಯ ಪತ್ರ ಲೇಖನವನ್ನು ಬರಲಿಕ್ಕೆ ನಿಮಗೆ ಕೊಡ್ತಾರೆ. ಒಂದು ವ್ಯಾವಹಾರಿಕ ಪತ್ರ, ಎರಡನೇದು ಖಾಸಗಿ ಪತ್ರ. ಖಾಸಗಿ ಪತ್ರದ ಉದಾಹರಣೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲ ಈಗ, ಯಾಕೆಂದ್ರೆ ಈವಾಗಲೇ ಒಂಬತ್ತನೇ ತರಗತಿಯಲ್ಲಿ ಅದನ್ನ ನೀವು ಕಲ್ತಿದ್ದೀರಾ. ಮೂರನೇ ಪಾಠದ 36ನೇ ಪುಟದಲ್ಲಿ ನಿಮಗೆ ವ್ಯಾವಹಾರಿಕ ಪತ್ರದ ಒಂದು ಮಾದರಿಯನ್ನ ನೀಡಲಾಗಿದೆ. ಹಾಗೆ 4ನೇ ಪಾಠದ 49 ಮತ್ತು 50ನೆಯ ಪುಟದಲ್ಲೂ ಸಹ ನಿಮಗೆ ವ್ಯಾವಹಾರಿಕ ಪತ್ರದ ಬಗ್ಗೆ ಮಾದರಿಯನ್ನ ನೀಡಲಾಗಿದೆ. ನೀವು ಮಕ್ಕಳು ಗಮನಿಸಬೇಕಾಗಿರೋದು ಇಷ್ಟೇನೆ, ಇಲ್ಲಿ ಕೆಲವು ಹಂತಗಳಿವೆ. ಉದಾಹರಣೆಗೆ ವ್ಯಾವಹಾರಿಕ ಪತ್ರದಲ್ಲಿ ನೋಡಿ, ಇಂದಾಗಿಯ ಸಂಬೋಧನೆ ವಿಷಯ, ಪತ್ರದ ಒಡಲು ಅಲ್ಲಿ ವಿಷಯ ನಿರೂಪಣೆ, ಒಂದನೆಯೊಂದಿಗೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ, ಹಾಗೆ ಸರಿಯಾದ ಭಾಷಾ ಶೈಲಿ ಪದ ಬಳಕೆಯನ್ನ ಮಾಡಿ ಆ ವಿನ್ಯಾಸವನ್ನು ರೂಪಿಸಿದ್ರೆ ನಿಮಗೆ ಸುಲಭವಾಗಿ 5 ಅಂಕಗಳನ್ನ ಪಡ್ಕೊಳ್ಬಹುದು. ಇನ್ನು ಕೊನೆಯ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇದಕ್ಕೆ 5 ಅಂಕವನ್ನ ನಿಗದಿಗೊಳಿಸಲಾಗಿದೆ. ಎರಡು ಪ್ರಬಂಧಗಳನ್ನ ನೀಡಲಾಗಿರುತ್ತೆ, ನೀವು ಒಂದಕ್ಕೆ ಉತ್ತರವನ್ನು ಬರೀಬೇಕು. ಈಗಾಗಲೇ ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿ 10 ಪ್ರಬಂಧದ ವಿಷಯಗಳನ್ನು ಕೊಡಲಾಗಿದೆ. ಒಂದರಲ್ಲಿ ನಿಮಗೆ 12ನೇ ಒಂದು ಪುಟ ಸಂಖ್ಯೆಯಲ್ಲಿ ಎರಡು ಪ್ರಬಂಧಗಳು ತಿಳ್ಕೊಳ್ಬೇಕು ಅಂತಂದ್ರೆ ಕೆಲವು ಸಂಶಯಗಳು ಬಂದರೆ ನಿಮಗೆ ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ನನ್ನನ್ನು ಶನಿವಾರ ಮತ್ತು ಭಾನುವಾರಗಳನ್ನು ಹೊರತುಪಡಿಸಿ ತಾವು ನನ್ನ ಈ ದೂರವಾಣಿ ಸಂಖ್ಯೆಯ ಮೂಲಕ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈಗ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. 9495 ಮತ್ತೊಮ್ಮೆ ಹೇಳ್ತೇನೆ, ನನ್ನ ದೂರವಾಣಿಯ ಸಂಖ್ಯೆ 9945943115. ಎಲ್ಲರಿಗೂ ಶುಭವಾಗಲಿ.
ಇದುವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ